ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಕವಿರತ್ನ ಕಾಳಿದಾಸ ಒಂದು ಕಾಡಿನ ಮೂಲಕ ಪ್ರಯಾಣ ಮಾಡ್ತಾ ಇದ್ದ. ಬಹಳ ದೂರ ಕ್ರಮಿಸಿದ್ದ ನಂತರ ಅವನಿಗೆ ಬಾಯಾರಿಕೆ ಆಯ್ತು. ಅತ್ತಿತ್ತ ಹುಡುಕಾಡಿದ, ನೀರ್ ಕಾಣಲಿಲ್ಲ, ಬಾವಿ ಕೊಳ ತೊರೆ ಯಾವುದೂ ಕಣ್ಣಿಗೆ ಬೀಳಲಿಲ್ಲ. ಇನ್ನೊಂದಿಷ್ಟು ದೂರ ಹೋದ್ರೆ ಅಷ್ಟು ದೂರದಲ್ಲಿ ವೃದ್ಧೆಯೊಬ್ಬಳು ತಲೆಯ ಮೇಲೆ ಒಂದು ಕೊಡ ಹೊತ್ತು ಬರ್ತಾ ಇರೋದು ಕಂಡಿತು. ಬಹುಶಃ ಕೊಡದಲ್ಲಿ ನೀರಿರ್ಬೇಕು ಅನ್ಕೊಂಡು ಕಾಳಿದಾಸ ಅವಳ ಹತ್ರ ಹೋಗಿ ವಿನಯದಿಂದ, ಅಮ್ಮ ದೂರದಿಂದ ಬರ್ತಾ ಇದ್ದೀನಿ, ಬಾಯಾರಿಕೆಯಿಂದ ಬಳಲಿದ್ದೀನಿ, ಇನ್ನೂ ಗಮ್ಯಸ್ಥಾನ ದೂರದಲ್ಲಿದೆ, ಒಂದಿಷ್ಟು ನೀರು ಸಿಕ್ಕಿದ್ರೆ ದಾಹ ಇಂಗಿ ಮುಂದಿನ ಪ್ರಯಾಣ ಸುಲಭ ಆಗುತ್ತೆ ಅಂತಂದ. ಮಗು, ನೀರು ಕೊಡೋಕ್ಕೇನು ತೊಂದರೆ ಇಲ್ಲ, ಆದರೆ ಅಪರಿಚಿತರಿಗೆ ನೀರು ಕೊಡೋದು ಶಾಸ್ತ್ರಸಮ್ಮತವಲ್ಲ, ಆದುದರಿಂದ ನಿನ್ನ ಪರಿಚಯ ಹೇಳ್ಬೋದಾ ಅಂತಂದ್ಲು. ಕಾಳಿದಾಸನಿಗೆ ಒಂದ್ ಕಡೆ ಸಣ್ಣ ಕೋಪ ಬಂದ್ರೆ ಮತ್ತೊಂದ್ ಕಡೆ ಆಶ್ಚರ್ಯ ಆಯ್ತು. ತಾನು ಅಂತಿಂತ ಕವಿಯಲ್ಲ, ವಿಶ್ವ ಪ್ರಸಿದ್ಧ ಕವಿ, ರಾಜ್ಯ ಮಾನ್ಯತೆ ಪಡೆದವ, ನನ್ನ ಹೆಸರು ಕೇಳ್ದವರಿಲ್ಲ, ಅಂಥದ್ರಲ್ಲಿ ಈ ಮುದುಕಿ ನಾನು ಯಾರು ಪರಿಚಯ ಕೊಡುವಂತ ಇದ್ದಾಳೆ, ಇರಲಿ ಅನಕ್ಷರಸ್ಥೆ ಗಾಮಟಿ ಇರಬೇಕು ಅಂದ್ಕೊಂಡು ಕೋಪ ನುಂಗಿ, ಅಮ್ಮ ನಾನೊಬ್ಬ ಯಾತ್ರಿಕ ಅಂತನ್ಕೋ ಅಂತ ಉತ್ತರಿಸಿದ. ಅವಳು ನಗ್ತಾ, ಜಗತ್ತಿನಲ್ಲಿ ಇಬ್ಬರೇ ಇಬ್ಬರು ಯಾತ್ರಿಕರು, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ, ನೀನು ಇವರಿಬ್ಬರಲ್ಲಿ ಒಬ್ಬ ಅಂತ ನನಗನ್ನಿಸ್ತಾ ಇಲ್ಲ ಅಂದ್ಲು. ಕಾಳಿದಾಸ ಒಪ್ಪಿದ, ಹೌದು ನಾನು ಸೂರ್ಯನೂ ಅಲ್ಲ ಚಂದ್ರನೂ ಅಲ್ಲ, ಹಾಗಿದ್ರೆ ನನ್ನನ್ನೊಬ್ಬ ಅತಿಥಿ ಅನ್ಕೊಳ್ಬಹುದಲ್ಲ ಅಂದ. ಅವಳು ಕೂಡ್ಲೆ, ಅದು ಹೇಗೆ ಸಾಧ್ಯ, ನೀನು ಅತಿಥಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ, ಪ್ರಪಂಚದಲ್ಲಿ ಅತಿಥಿಗಳು ಇಬ್ರೆ, ಸಂಪತ್ತು ಮತ್ತು ಯೌವನ. ಬಂದು ಹೋಗುವವ ಅತಿಥಿ, ಸಂಪತ್ತು ಮತ್ತು ಯೌವನದ ಗುಣಗಳಿವು, ಅವು ಬರ್ತಾವೆ ಮತ್ತೆ ಹೋಗ್ತಾವೆ, ನೀನ್ ಅತಿಥಿ ಅಲ್ವಲ್ಲ ಅಂತಂದ್ರು. ಈಗ ಕಾಳಿದಾಸನಿಗೆ ಒಂಚೂರು ಎಚ್ಚರ ಆಯ್ತು. ಇವಳು ಯಾರೋ ಸಾಮಾನ್ಯ ಮುದುಕಿ ಅಲ್ಲ, ಯಾರೋ ಜ್ಞಾನಿ ಇರಬೇಕು, ಸ್ವಲ್ಪ ಯೋಚಿಸಿ ಉತ್ತರಿಸ್ಬೇಕು ಅನ್ಕೊಂಡು, ಹಾಗಾದ್ರೆ ನಾನೊಬ್ಬ ಸಹನಶೀಲ ಅನ್ಕೋ ಅಂತಂದ. ಕೂಡ್ಲೆ ಅವಳು, ಅದು ಹೇಗಾಗುತ್ತೆ, ಈ ಲೋಕದಲ್ಲಿ ಸಹನಶೀಲಗಳು ಒಬ್ಳೆ ಅಥವಾ ಇಬ್ರು, ಭೂಮಿ ತಾಯಿ ಮತ್ತು ವೃಕ್ಷಗಳು. ನಾವು ಮನುಷ್ಯರು ಇವೆರಡರ ಮೇಲೆ ಎಂತೆಂಥ ಅತ್ಯಾಚಾರ ಮಾಡ್ತೀವಿ, ನೋವು ಕೊಡ್ತೀವಿ, ಆದರೂ ಇವೆರಡೂ ತಮ್ಮ ಕರ್ತವ್ಯದಿಂದ ಚ್ಯುತರಾಗುವುದಿಲ್ಲ, ಪ್ರತೀಕಾರ ಮಾಡುವುದಿಲ್ಲ, ದ್ರೋಹ ಮಾಡುವವರಿಗೂ ಮಾಡಿದವರಿಗೂ ಒಂದೇ ರೀತಿಯ ಸ್ನೇಹ ಪ್ರೇಮ ನೀಡ್ತವೆ, ನೀನಂತೂ ಹಾಗೆ ಕಾಣಲ್ಲ, ಮತ್ತೆ ಇವೆರಡರಲ್ಲಿ ಒಂದರ ಹಾಗೂ ಕಾಣೋದಿಲ್ಲ ಅಂದ್ಲು ನಗ್ತ. ಈಗ ಕಾಳಿದಾಸ ಮೆತ್ತಗಾದ, ಬಾಯಾರಿಕೆಯಿಂದ ಬಾಯಿ, ಪ್ರಶ್ನೋತ್ತರಗಳಿಂದ ಬುದ್ಧಿ ಎರಡೂ ಬಳಲಿದವು, ಆದರೂ ಹಠ ಬಿಡಲಿಲ್ಲ. ಹಾಗಾದ್ರೆ ನಾನೋರ್ವ ಹಠ ಮಾರಿ ಅಂತನ್ಬೋದಲ್ಲ ಅಂದ. ಅಯ್ಯೋ ಇಲ್ಲಪ್ಪ, ಅದು ನೀನಲ್ಲ, ಈ ಶಬ್ದದ ಅರ್ಥ ನಿನ್ನನ್ನು ವರ್ಣಿಸೋದಿಲ್ಲ, ಜಗತ್ತಿನಲ್ಲಿ ಕೂದ್ಲು ಮತ್ತು ಉಗುರು ಮಾತ್ರ ಹಠಮಾರಿಗಳು, ಎಷ್ಟು ಕತ್ತರಿಸಿದ್ರು ಮತ್ತೆ ಬಿಡದೆ ಬೆಳೀತಾವೆ ಅಂತಂದ್ಲು. ಕಾಳಿದಾಸನ್ ರೋಸ್ ಹೋಯ್ತು. ಪ್ರತಿಯೊಂದು ಉತ್ತರಕ್ಕೂ ಒಂದು ಪ್ರಶ್ನೆ ರೆಡಿ ಇದೆ ಇವಳದು. ಒಂದ್ ಕಡೆ ಬಾಯಾರಿ ಬೌಳಿ ಬರುವಂತಾಗಿದೆ ಕೋಪದಿಂದ, ಹಾಗಾದ್ರೆ ನಾನೊಬ್ಬ ಮೂರ್ಖ ಅಂತ ಕಿರ್ಚಿದ. ವೃದ್ಧೆ ಮುಖ ಒಂಚೂರು ಬದಲಾಗ್ಲಿಲ್ಲ, ಅದೇ ಸಮಾಧಾನ, ಅದೇ ನಗು ಮುಖಗಳಿಂದ, ಮಗು ಅದು ನೀನಲ್ಲಪ್ಪ, ರಾಜ್ಯಭಾರ ಮಾಡಲು ಬಾರದ ರಾಜ, ಅವನನ್ನು ಹಾಡಿ ಹೊಗಳುವ ಮಂತ್ರಿ ಮಾಗದರು, ಓಲೈಸುವ ಅಧಿಕಾರಿಗಳು ಮಾತ್ರ ಮೂರ್ಖರು, ನೀನದು ಯಾವುದೂ ಅಲ್ಲ ಅಂದ್ಲು. ಕಾಳಿದಾಸ ದೈನ್ಯದಿಂದ ಹಿಡಿಯಾದ, ಮಹಾಬುದ್ಧಿವಂತ ಮಹಾಕವಿಯನ್ನು ಹಮ್ಮು ಹರಿತು, ತಾನು ಯಾರು ಎಂದೇ ತಿಳಿಯದವ, ಇನ್ನೇನಾಗಬಲ್ಲ, ಒಂದು ಸೊನ್ನೆ ಮಾತ್ರ ಆದ್ನಲ್ಲ, ಇವಳಾರೋ ಅಸಾಮಾನ್ಯಳು, ಶರಣಾಗೋದೊಂದೇ ದಾರಿ ಅಂದ್ಕೊಂಡು ಎರಡೂ ಕೈ ಮುಗಿದು ತಲೆ ಬಗ್ಗಿಸಿ, ಅಮ್ಮ ನನ್ನ ಕ್ಷಮಿಸು, ನಿನ್ನಿಂದ ದೊಡ್ಡ ಪಾಠ ಕಲಿತೆ, ನಾನು ಯಾರಂತ ನನಗೆ ಗೊತ್ತಿಲ್ಲ, ಏನೇ ಆಗಿರಲಿ ನಾನೊಬ್ಬ ದೀನ ಅಂತ ಅಂದುಕೊಂಡು ಒಂದಿಷ್ಟು ನೀರು ಕೊಡು ಅಂತಂದು. ಆ ಕ್ಷಣ ಅವನ ಮೈಯಲ್ಲಿ ಮಿಂಚು ಹರಿದ ಹಾಗಾಯ್ತು. ಕಣ್ಣು ತೆರೆದು ನೋಡ್ತಾನೆ, ತಾಯಿ ಶಾರದೆ ಮುಂದೆ ನಿಂತಿದ್ದಾಳೆ, ಜ್ಞಾನದೇವಿ ಅಂಬಾ ಸರಸ್ವತಿ ನಗ್ತಾ ಇದ್ದಾಳೆ ಇವನನ್ನ ನೋಡ್ತಾ. ಮಗು ಕಾಳಿದಾಸ, ನೀನು ಮಹಾಪಂಡಿತ ಕವಿ, ಇದೆಲ್ಲ ಕೂಡ ಅಹಂಕಾರದ ಮುಸುಕಿನಲ್ಲಿದ್ದರಿಂದ ನಿಜವಾದ ಜ್ಞಾನ ಹೊರಗೆ ಬರಲಿಕ್ಕೆ ತಡಕಾಡ್ತಾ ಇತ್ತು. ನಿನ್ನ ಪ್ರತಿಭೆ ಪೂರ್ಣ ರೂಪದಿಂದ ಹೊರಬರ್ತಿರ್ಲಿಲ್ಲ. ಅಹಂಕಾರ ಕಳಚ್ಕೋ, ವಿನಯದಿಂದ ನಡ್ಕೋ, ನೀನ್ ಮಹಾಕವಿಯಾಗುತ್ತಿ, ಮುಂದೆ ಬರುವ ಅನೇಕ ಪೀಳಿಗೆಗಳಿಗೆ ಮಾದರಿಯಾಗುತ್ತೆ. ನಿನ್ನ ರಚನೆಗಳು ಅನಂತ ಕಾಲದವರೆಗೆ ಉಳಿತಾವೆ. ಸದಾ ವಿದ್ಯಾರ್ಥಿಯಾಗಿರು, ಕಲಿಕೆ ನಿರಂತರವಾಗಿರಲಿ ಅಂತನ್ಲು. ಅಂಬೆ ಜೀವಜಲ ಮಾತ್ರ ಅಲ್ಲ, ವಿವೇಕ ಜ್ಞಾನ ಜಲಗಳನ್ನು ಕೂಡ ಕವಿ ಕಾಳಿದಾಸನಿಗೆ ಉಣಿಸಿದ್ಲು. ಇಷ್ಟು ಚೆನ್ನಾಗಿದೆಯಲ್ಲ. ನಮ್ಮೆಲ್ಲ ಸುಗುಣಗಳು ಕೂಡ ನಮ್ಮ ಅಹಂಕಾರದಲ್ಲಿ ಮರೆಯಾಗ್ತವೆ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.